ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ದೇವರ ಮುದ್ರೆ ಮತ್ತು ಮೃಗದ ಗುರುತು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಾವು ದೇವರ ಮುದ್ರೆ ಎಂದರೇನು, ಮೃಗದ ಗುರುತು ಎಂದರೇನು, ಈ ಎರಡರ ನಡುವೆ ಇರತಕ್ಕಂತಹ ವ್ಯತ್ಯಾಸ ಏನು ಎಂಬ ವಿಚಾರವನ್ನು ನಾವು ಈ ದಿನದಲ್ಲಿ ಧ್ಯಾನಿಸಲು ಹೋಗುವವರಾಗಿದ್ದೇವೆ. ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ಮೂರು ದೂತರ ಸಂದೇಶದಲ್ಲಿ 3ನೇ ದೂತನ ಸಂದೇಶದಲ್ಲಿ 2 ಸಾರಿ ದೇವರು ಈ ಮೃಗದ ಗುರುತಿನ ಬಗ್ಗೆ ಮಾತನಾಡುವವರಾಗಿದ್ದಾರೆ. ಅದನ್ನು ನಾವು ದೇವರ ವಾಕ್ಯದ ಮೂಲಕವಾಗಿ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ ವಚನ 9ರಲ್ಲಿ ಓದಬೇಕಾದರೆ ದೇವರ ವಾಕ್ಯ ಹೀಗೆ ತಿಳಿಸತಕ್ಕಂಥದ್ದಾಗಿದೆ: ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷರಸವನ್ನ ಕುಡಿಯುವನು ಎಂಬುದಾಗಿ ತಿಳಿಸುತ್ತದೆ. ಮತ್ತು 11ನೇ ವಚನದಲ್ಲಿಯೂ ಸಹ ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡವರು ಎಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನ ಪಡುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಅಂದರೆ ಏನು? ಅದಕ್ಕೆ ದೇವರ ಮುದ್ರೆ ಅಂದರೆ ಏನು, ಎರಡರ ನಡುವಿನ ವ್ಯತ್ಯಾಸವೇನು ಎಂಬುದನ್ನು ನೋಡುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧ ಆತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವವನ್ನು ಸೃಷ್ಟಿಸಿರತಕ್ಕಂಥ ಕರ್ತನೆ, ತಂದೆಯೇ, ಈ ಒಂದು ಬೆಳಗ್ಗಿನ ಜಾವದಲ್ಲಿ ಸ್ವಾಮಿ ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ಸ್ವಾಮಿ ನಿನ್ನ ವಾಕ್ಯವನ್ನು ಧ್ಯಾನಿಸಲು ನಾವು ಹೋಗುವಾಗ ಪರಲೋಕದ ದೇವರು ನೀ ನಮ್ಮ ಸಂಗಡ ಇರು, ಆತ್ಮನ ಮುಖಾಂತರವಾಗಿ ಮಾತನಾಡು. ಅಪ್ಪ, ನಿನ್ನ ಮಕ್ಕಳು ಆತ್ಮಿಕ ದಾಹದಿಂದ ಈ ವಾಕ್ಯವನ್ನು ಕೇಳಬೇಕು, ಇದರ ಅರ್ಥವನ್ನು ತಿಳಿದುಕೊಳ್ಳಬೇಕೆಂಬುದಾಗಿ ಇದನ್ನು ಆಲಿಸುವಂತಹ ಪ್ರತಿಯೊಬ್ಬರ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಕೊನೆಯ ಕಾಲದಲ್ಲಿ ನಡೀತಕ್ಕಂಥ ಒಂದು ದೊಡ್ಡ ಸಂಘರ್ಷ, ಒಂದು ದೊಡ್ಡ ಹೋರಾಟ, ಈ ಹೋರಾಟ ದೇವರ ಮುದ್ರೆ ಮತ್ತು ಮೃಗದ ಗುರುತಿನ ನಡುವೆ. ಹಾಗಾದರೆ ಈ ದೇವರ ಮುದ್ರೆ ಎಂದರೇನು, ಮೃಗದ ಗುರುತು ಎಂದರೇನು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಈ ದಿನ ಸಹಾಯ ಮಾಡು. ನಿನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ತುಂಬಿಸಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರ ವಾಕ್ಯದಲ್ಲಿ ಪೇತ್ರನು ಅನೇಕ ಜನಗಳನ್ನು ಉದ್ದೇಶಿಸಿ ಮಾತನಾಡುವಾಗ ಅಲ್ಲಿ ಒಂದು ಮಾತನ್ನು ಹೇಳುವಂತೆವನಾಗಿದ್ದಾನೆ. ಅದೇನೆಂದರೆ ಅಪೊಸ್ತಲರ ಕೃತ್ಯಗಳು 5:29 ವಚನದಲ್ಲಿ ಜನಗಳನ್ನು, ಅಲ್ಲಿರತಕ್ಕಂಥ ಅಧಿಕಾರಿಗಳನ್ನು ಎಲ್ಲರನ್ನ ನೋಡಿ ಪೇತ್ರ ಹೇಳುವಂತೆವನಾಗಿದ್ದಾನೆ, ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕಲ್ಲವೇ. ನಾವು ದೇವರಿಗೆ, ದೇವರ ವಾಕ್ಯಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಧೇಯರಾಗಬೇಕು. ಮನುಷ್ಯನು ತೆಗೆದುಕೊಳ್ಳು ಬರ್ತಕ್ಕಂತಹ ಯಾವುದಕ್ಕೂ ಸಹ ನಾವು ವಿಧೇಯರಾಗಬಾರದು. ಅದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ದಂಥ ಪಕ್ಷದಲ್ಲಿ ನಾವು ಯಾವುದೇ ರೀತಿಯಲ್ಲೂ ಸಹ ಅದರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬಾರದು, ಅದಕ್ಕೆ ನಾವು ವಿಧೇಯರಾಗಬಾರದು ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಸಹ 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ನರಮನುಷ್ಯನಾಗಿ ಜನಿಸಿದಂತಹ ಸಂದರ್ಭದಲ್ಲಿ ಆತನು ಹೇಳಿದಂತಹ ಮತ್ತೊಂದು ಮಾತೇನೆಂದರೆ, ಅದನ್ನು ನಾವು ಮಾರ್ಕನು ಬರೆದ ಸುವಾರ್ತೆ 7:7-8 ವಚನಗಳನ್ನು ಗಮನಿಸಬೇಕಾದರೆ, ಆತನು ಪ್ರತಿಉತ್ತರವಾಗಿ ಅವರಿಗೆ, ಈ ಜನರು ತಮ್ಮ ತುಟಿಗಳಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಹೃದಯವು ನನ್ನಿಂದ ದೂರವಾಗಿದೆ. ಮನುಷ್ಯರ ಕಟ್ಟಳೆಗಳನ್ನು ಬೋಧನೆಗಳನ್ನಾಗಿ ಮಾಡಿ ಕಲಿಸುವುದರಿಂದ ಅವರು ನನ್ನನ್ನು ಆರಾಧಿಸುವುದು ವ್ಯರ್ಥವಾಗಿದೆ ಎಂದು ಬರೆಯಲ್ಪಟ್ಟ ಪ್ರಕಾರ ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿವಾಹಿತವಾಗಿ ಪ್ರವಾದಿಸಿದ್ದಾನೆ ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಇಲ್ಲೂ ಸಹ ಮನುಷ್ಯರ ಬೋಧನೆಗಳನ್ನು ಕೈಗೊಂಡು ಅದರ ನಿಮಿತ್ತವಾಗಿ ಆರಾಧಿಸುವಂಥದ್ದು ವ್ಯರ್ಥ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಹಾಗಾದರೆ ಸತ್ಯವೇದವು ಹಿಂದೆ ನಡೆದ ಅನೇಕ ದುಸ್ಥಿರವಾದಂಥ ಮಹಾ ಆತ್ಮಿಕ ಘಟನೆಗಳನ್ನು ದಾಖಲಿಸಿದೆ. ದೇವರ ಕಟ್ಟಣೆಗಳನ್ನು ಪಾಲಿಸುವುದು ಸಾರ್ವಜನಿಕವಾಗಿ ಬರುವಂತಹ ಒಂದು ದೊಡ್ಡ ಪರೀಕ್ಷೆಯಾಗಿದೆ. ಸಾವು ಬದುಕಿನ ನಡುವೆ ಒಂದು ನಿರ್ಧಾರವನ್ನು ಕೈಗೊಂಡು ನಡೆಯಬೇಕಾದಂತಹ ಒಂದು ದಿನ ನಮ್ಮ ಮುಂದೆ ಇದೆ. ದೇವರನ್ನು ಸತ್ಯವಾಗಿ ಪ್ರೀತಿಸಿ ಆತನ ಕಟ್ಟಳೆಗಳಿಗೆ ನಿಷ್ಠೆಯಿಂದ ಭದ್ರರಾಗಿ ನಡೆಯುವವರು ಹಾಗೂ ಆತನ ಕಟ್ಟಳೆಗಳನ್ನು ಸತ್ಯವಾಗಿ ಪಾಲಿಸದೆ ಇರುವವರ ಮಧ್ಯೆ ಸ್ಪಷ್ಟವಾದಂತಹ ಒಂದು ರೇಖೆ ಎಳೆಯುವುದನ್ನು ನಾವು ಈ ದಿನದಲ್ಲಿ ನೋಡುವಂತೆವರಾಗಿದ್ದೇವೆ. ಕೊನೆಯಲ್ಲಿ ತೀಕ್ಷ್ಣವಾದಂಥ ಸಾರ್ವಜನಿಕವಾದಂಥ ಒಂದು ಸಂಘರ್ಷ ನಡೀತಕ್ಕಂಥದ್ದಾಗಿದೆ. ಆ ಸಂಘರ್ಷ, ಆ ಮಹಾ ಹೋರಾಟ ಸತ್ಯ ಮತ್ತು ಅಸತ್ಯದ ನಡುವೆ, ಕ್ರಿಸ್ತನಿಗೂ ಸೈತಾನನಿಗೂ ನಡುವೆ, ಒಂದು ಒಳ್ಳೆಯದು ಕೆಟ್ಟದರ ನಡುವೆ, ಕ್ರಿಸ್ತನ 2ನೇ ಸಾರಿ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ಈ ಒಂದು ಸಂಭವ ಜರುಗಲಿದೆ. ಲೋಕದಾದ್ಯಂತ ದಿನಗಳಲ್ಲಿ ಪ್ರಪಂಚದಾದ್ಯಂತ 2 ಮಹಾ ಸಂಘರ್ಷ ನಡೆಯತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕದಲ್ಲಿ ಆ ಸಂಘರ್ಷ ಏನು ಎಂಬುದನ್ನು ನಾವು ನೋಡುವಂತೆವರಾಗಿದ್ದೇವೆ. ಆ ಸಂಘರ್ಷ ಏನೆಂಬುದಾಗಿ ನಾವು ನೋಡಬೇಕಾದರೆ 2 ಪಂಗಡಗಳಾಗಿ ಈ ಲೋಕದ ಜನರು ವಿಭಜಿಸಲ್ಪಡ್ತಕ್ಕಂಥವರಾಗಿದ್ದಾರೆ. ಆ 2 ತಂಡಗಳು ಏನೆಂದರೆ, ಒಂದು ದೇವರ ಮುದ್ರೆಯನ್ನು ಹಾಕಿಸಿಕೊಳ್ತಕ್ಕಂಥವರು, ಮತ್ತೊಂದು ಮೃಗದ ಗುರುತನ್ನು ಹಾಕಿಸಿಕೊಳ್ತಕ್ಕಂಥವರು. ಈ ದೇವರ ಮುದ್ರೆಯನ್ನು ಹಾಕಿಸಿಕೊಳ್ತಕ್ಕಂತಹ ಜನಗಳು ದೇವರನ್ನು ಹಿಂಬಾಲಿಸುವಂಥವರಾಗಿದ್ದಾರೆ. ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ತಕ್ಕಂಥ ಜನಗಳು ಈ ಲೋಕದ ಮನುಷ್ಯನ ಆಜ್ಞೆಗಳನ್ನ, ಆ ಮೃಗ ಅಂತಕ್ಕಂತಹ ಆ ರಾಜ್ಯವನ್ನ ಹಿಂಬಾಲಿಸುವಂತವರಾಗಿದ್ದಾರೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಂತಹ ವಿಚಾರವೇನೆಂದರೆ, ವಿಶೇಷವಾಗಿ ಈ ಪ್ರಕಟಣೆ ಪುಸ್ತಕದಲ್ಲಿ ಪದೇ ಪದೇ ತಿಳಿಸತಕ್ಕಂತಹ ಎರಡು ವಿಚಾರಗಳೆಂದರೆ ದೇವರ ಮುದ್ರೆ, ಮತ್ತೊಂದು ಮೃಗದ ಗುರುತು. ಈ ಎರಡರ ನಡುವೆ ಕೊನೆ ಕಾಲದಲ್ಲಿ ಒಂದು ದೊಡ್ಡ ಹೋರಾಟ ಈ ಲೋಕದಲ್ಲಿ ನಡೀತಕ್ಕಂಥದ್ದಾಗಿದೆ. ಆದರೆ ಯಾರೆಲ್ಲ ದೇವರ ಮುದ್ರೆಯನ್ನು ಹಾಕಿಸಿಕೊಳ್ತಕ್ಕಂಥವರಾಗಿದ್ದಾರೋ, ಪ್ರಕಟಣೆ ಪುಸ್ತಕ 7:15-17 ಓದುವುದಾದರೆ, ಮತ್ತು ಪ್ರಕಟಣೆ ಪುಸ್ತಕ 14:1-4 ನಾವು ಓದುವುದಾದರೆ, ಈ ಒಂದು ದೊಡ್ಡ ಹೋರಾಟದಲ್ಲಿ ದೇವರ ಮುದ್ರೆಯನ್ನು ಹಾಕಿಸಿಕೊಳ್ತಕ್ಕಂತಹ ಜನಗಳು ಜೀವನ್ ಮರಣದ ಪರೀಕ್ಷೆಯಲ್ಲಿ ಜೀವನ ಹೊಂದತಕ್ಕಂಥವರಾಗಿದ್ದಾರೆ. ಪರಲೋಕದ ಅತ್ಯುನ್ನತ ಆಶೀರ್ವಾದಗಳಿಗೆ ಅವರು ಭಾಗ್ಯರಾಗ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಈ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಆದರೆ ಯಾರೆಲ್ಲ ಮೃಗಕ್ಕೂ, ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತಮ್ಮ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಆ ಮೃಗದ ಗುರುತನ್ನು ಹಾಕಿಸಿಕೊಳ್ಳತಕ್ಕಂಥವರಾಗಿದ್ದಾರೋ, ಅವರು ದೇವರ ರೌದ್ರವನ್ನ, ದೇವರು ಅವರ ಮೇಲೆ ತನ್ನ ಕೋಪಾಗ್ನೆಯನ್ನ ಸುರಿಸತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 14:9-11 ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ 7 ಉಪದ್ರವಗಳು, ಯಾರೆಲ್ಲ ಈ ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ತಕ್ಕಂಥವರಾಗಿದ್ದಾರೋ ಅವರ ಮೇಲೆ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 16:1-2 ನಾವು ನೋಡಬಹುದಾಗಿದೆ. ಹಾಗಾಗಿ ಈ ಭಯಂಕರವಾದಂತಹ ಎಚ್ಚರಿಕೆಯನ್ನ ದೇವರು ಈ ಲೋಕದ ಜನರಿಗೆ ಕೊನೆಯದಾಗಿ ನೀಡುವಂತವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ನಾವು ಈ ಅಂತ್ಯಕಾಲದ ಒಂದು ಬಿಕ್ಕಟ್ಟಿನಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ. ನಾವು ಯಾವ ರೀತಿಯಲ್ಲಿ ಸಿದ್ಧರಾಗಿದ್ದೇವೆ? ಈ ಒಂದು ಮೃಗದ ಮುದ್ರೆಯನ್ನ ಎದುರಿಸಿ ನಿಲ್ಲಲಿಕ್ಕೆ ನಾವು ಸಿದ್ಧರಾಗಿದ್ದೇವಾ? ಕ್ರೈಸ್ತರಿಗೆ ಈ ಲೋಕದಲ್ಲಿ ಅಂತ್ಯದಲ್ಲಿ ಒಂದು ದೊಡ್ಡ ಪರೀಕ್ಷೆ ಬರ್ತಕ್ಕಂಥದ್ದಾಗಿದೆ. ಆ ಪರೀಕ್ಷೆ ದೇವರ ಆಜ್ಞೆಗಳ ಮೇಲೆ ಬರ್ತಕ್ಕಂಥದ್ದಾಗಿದೆ. ದೇವರ ಆಜ್ಞೆಗಳನ್ನ ಕೈಗೊಂಡು ನಡೀತಕ್ಕಂಥವರಾಗಿದ್ದೇವಾ, ಅಥವಾ ಮನುಷ್ಯನ ಆಜ್ಞೆಗಳನ್ನ ನಾವು ಕೈಗೊಂಡು ನಡೀತಕ್ಕಂಥವರಾಗಿದ್ದೇವಾ ಅನ್ನುವಂತಹ ಒಂದು ದೊಡ್ಡ ಹೋರಾಟ ನಮ್ಮ ಮುಂದೆ ಬರ್ತಕ್ಕಂಥದ್ದಾಗಿದೆ. ನಾವು ದೇವರ ಮುದ್ರೆಯನ್ನ ಮತ್ತು ಮೃಗದ ಗುರುತನ್ನ ಕುರಿತು ಚರ್ಚಿಸುವಂತವರಾಗಿದ್ದೇವೆ. ಇದನ್ನ ಚರ್ಚಿಸುವಾಗ ಎರಡು ಒಂದಕ್ಕೊಂದು ತದ್ವಿರುದ್ಧವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದು ತದ್ವಿರುದ್ಧವಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ನಾವು ಸತ್ಯವೇದದ ಮೂಲಕವಾಗಿ ಅರಿತುಕೊಳ್ಳಬಹುದು. ಆದರೆ ಈ ದೇವರ ಮುದ್ರೆ ಅಂದರೇನು, ಮೃಗದ ಮುದ್ರೆ ಅಂದರೇನು, ಇದನ್ನು ಹೇಗೆ ಅರಿತುಕೊಳ್ಳುವುದು ಎನ್ನುವಂಥ ಗೊಂದಲ ನಿಮ್ಮಲ್ಲಿದ್ದರೆ, ಮೊದಲನೇದಾಗಿ ನಾವು ದೇವರ ಮುದ್ರೆ ಅಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಂಡರೆ ಅದಕ್ಕೆ ತದ್ವಿರುದ್ಧವಾಗಿರತಕ್ಕಂಥ ಮೃಗದ ಗುರುತು ಅಥವಾ ಮೃಗದ ಮುದ್ರೆ ಏನು ಎಂಬುದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಪ್ರಕಟಣೆ ಪುಸ್ತಕ 6:17 ನಾವು ನೋಡುವುದಾದರೆ ಅಲ್ಲಿ ದೇವರ ಮುದ್ರೆಗಳ ಬಗ್ಗೆ ತಿಳಿಸತಕ್ಕಂಥದ್ದಾಗಿದೆ. ಆ ಮುದ್ರೆಯಲ್ಲಿ ಈ 6ನೇ ಮುದ್ರೆಯನ್ನ ಹೊಡಿತಕ್ಕಂತಹ ಸಂದರ್ಭದಲ್ಲಿ ಕೊನೆಯ ಒಂದು ವಾಕ್ಯ ಏನೆಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ ಎಂದರೆ, ಎಲ್ಲಾ ಕಾರ್ಯಗಳು ನೆರವೇರುತ್ತಾ ಬಂದು ದೇವರ ಮಹಾಕೋಪದಿಂದ ಬರ್ತಕ್ಕಂಥದ್ದಾಗಿದೆ. ದೇವರು ಈ ಮೃಗದ ಮುದ್ರೆಯನ್ನ ಹಾಕಿಸಿಕೊಳ್ತಕ್ಕಂಥ ಜನಗಳ ಮೇಲೆ ಭಯಂಕರವಾದಂತಹ ಒಂದು ಉಪದ್ರವವನ್ನ ತರತಕ್ಕಂಥವನಾಗಿದ್ದಾನೆ. ಅದಕ್ಕೆ ನಿಲ್ಲಲು ಯಾರು ಸಕ್ತರು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ನೋಡಿ ಪ್ರಿಯ ಕೇಳುಗರೆ, ಪ್ರಕಟಣೆ ಪುಸ್ತಕ 6:17 ತಿಳಿಸತಕ್ಕಂಥದ್ದಾಗಿದೆ. ಆತನ ಕೋಪದ ಮಹಾದಿನ ಬಂದಿದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಸಕ್ತರು ಎಂದು ಹೇಳಿದನು. ಆ ಒಂದು ಮಹಾದಿನದಲ್ಲಿ ನಿಲ್ಲಲು ಯಾರು ಸಕ್ತನು ಎಂಬುದಾಗಿ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳುವಂತವರಾಗಿದ್ದಾರೆ. ಆ ಪ್ರಶ್ನೆಗೆ ಉತ್ತರವನ್ನ ದೇವರು ಅದೇ ಪ್ರಕಟಣೆ ಪುಸ್ತಕ 7ನೇ ಅಂದರೆ ಮುಂದಿನ ಅಧ್ಯಾಯದಲ್ಲಿ ಅದಕ್ಕೆ ಉತ್ತರವನ್ನು ನೀಡತಕ್ಕಂಥವರಾಗಿದ್ದಾರೆ. ಆ ಉತ್ತರ ದೇವರ ಮುದ್ರೆ ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನಿಮ್ಮ ಸತ್ಯವೇದವನ್ನ ಪ್ರಕಟಣೆ ಪುಸ್ತಕ 7ನೇ ಕಡೆಗೆ ತಿರುಗಿಸಿರಿ. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಕ್ಕಂಥದ್ದಾಗಿದೆ, ಇವುಗಳಾದ ಮೇಲೆ 4 ದೂತರು ಭೂಮಿಯ 4 ಮೂಲೆಗಳಲ್ಲಿ ನಿಂತುಕೊಂಡು ಭೂಮಿಯ ಮೇಲಾಗಲಿ ಸಮುದ್ರದ ಮೇಲಾಗಲಿ ಯಾವ ಮರದ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ 4 ದಿಕ್ಕಿನ ಗಾಳಿಗಳನ್ನ ಇಳಿದುಕೊಂಡಿರುವುದನ್ನ ನಾನು ಕಂಡೆನು. ಇದಲ್ಲದೆ ಮತ್ತೊಬ್ಬ ದೂತನು ಜೀವವುಳ್ಳ ದೇವರ ಮುದ್ರೆಯನ್ನು ಹಿಡಿದುಕೊಂಡು, ಇಲ್ಲಿ ಒಬ್ಬ ದೇವದೂತ ಬರತಕ್ಕಂಥವನಾಗಿದ್ದಾನೆ. ಆ ಕೊನೆ 7 ಉಪದ್ರವ ಬರೋದಕ್ಕಿಂತ ಮೊದಲು ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ದೇವರ ಮುದ್ರೆಯನ್ನ ಹಿಡಿದುಕೊಂಡು, ಜೀವ ಸ್ವರೂಪನಾದಂತ ದೇವರ ಮುದ್ರೆಯನ್ನ ಹಿಡಿದುಕೊಂಡು ಮೂಡಲದಿಂದ ಹೇರಿ ಬರುವುದನ್ನ ಕಂಡನು. ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವ ಅಧಿಕಾರ ಹೊಂದಿದ ಆ ನಾಲ್ಕು ಮಂದಿ ದೂತರಿಗೆ, ನಾವು ನಮ್ಮ ದೇವರ ಸೇವಕರ ಹಣೆಗಳಲ್ಲಿ ಮುದ್ರಿಸುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗುತ್ತಾ ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನೀವು ಇದುವರೆಗೂ ಸಹ ದೇವರ ಮುದ್ರೆ ವಿಚಾರವಾಗಿ ಕೇಳಿದರೆ ಇರಬಹುದು, ಆದರೆ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ, ದೇವರ ಮಹಾಕೋಪ ಅಂದರೆ ಆ ಏಳು ಉಪದ್ರವಗಳು ಬರುವುದಕ್ಕಿಂತ ಮೊದಲು ದೇವರು ತನ್ನ ಮಕ್ಕಳನ್ನು ಆಯ್ದುಕೊಳ್ಳುವುದಕ್ಕೋಸ್ಕರ ದೇವರ ಮುದ್ರೆಯನ್ನು ಅವರ ಸೇವಕರ ಹಣೆಯ ಮೇಲೆ, ಸೇವಕರು ಅಂದರೆ ಬರೀ ಬೋಧಕರು ಮಾತ್ರ ಅಲ್ಲ, ಸುವಾರ್ತೆಯನ್ನು ಸಾರತಕ್ಕಂಥ ಬೋಧಕರುಗಳು ಮಾತ್ರ ಅಲ್ಲ, ಸೇವಕರು ಅಂದರೆ ಯಾರೆಲ್ಲ ಆತನಿಗೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಆತನ ಆಜ್ಞೆಗಳನ್ನು ಕೈಗೊಂಡು ಆತನ ಒಂದು ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸಿ ನಡೆತಕ್ಕಂಥವರಾಗಿದ್ದಾರೋ ಅವರ ಮೇಲೆ ದೇವರು ತನ್ನ ಮುದ್ರೆಯನ್ನು ಹೊತ್ತಕ್ಕಂಥವನಾಗಿದ್ದಾನೆ. ಅಂದರೆ ತನ್ನ ಗುರುತನ್ನ, ಇದು ನನ್ನ ಮಗನು ಎಂಬುದಾಗಿ ಅವನು ಹೇಳುವಂಥವರಾಗಿದ್ದಾರೆ. ದೇವರ ವಾಕ್ಯ ಎಷ್ಟು ಚೆನ್ನಾಗಿ ತಿಳಿಸ್ತಕ್ಕಂಥದ್ದಾಗಿದೆ ಅಲ್ಲ ಪ್ರಿಯ ಕೇಳುಗರೆ. ಹಾಗಾದರೆ ಈ ದೇವರ ಮುದ್ರೆ ನಿಜವಾಗಿಯೂ ಮುದ್ರೆಯೋ? ನಿಜವಾಗಿಯೂ ದೇವರು ಹಣೆ ಮೇಲೆ ಆ ಮುದ್ರೆಯನ್ನು ಹೊತ್ತಕ್ಕಂಥವರಾಗಿದ್ದಾರೋ? ಅಲ್ಲ. ದೇವರ ಮುದ್ರೆ ಅಂದರೆ ಅದು ನಾವು ಯೋಚಿಸುವಂತಹ ಆಲೋಚನೆ ಮೇಲೆ ಇದೆ. ನಾವು ಏನನ್ನು ಯೋಚಿಸ್ತಕ್ಕಂಥವರಾಗಿದ್ದೇವೆ? ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಕ್ಕಂಥದ್ದಾಗಿದೆ, ಈ ರೀತಿಯಲ್ಲಿ ನಾನು ನಡೆದುಕೊಳ್ಳಬೇಕು, ಮನುಷ್ಯರಿಗಿಂತ ದೇವರಿಗೆ ವಿಧೇಯರಾಗಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಎಂಬುದಾಗಿ ದೇವರ ವಾಕ್ಯದ ಮೇಲೆ ನಿಂತುಕೊಳ್ತಕ್ಕಂಥವರದ್ದೇ ದೇವರ ಮುದ್ರೆ ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮನುಷ್ಯನ ಆಜ್ಞೆಗಳನ್ನು ಕೈಗೊಂಡು ಆತನ ರೀತಿಯಲ್ಲಿ, ಅವರು ಕಲ್ಪಿಸಿದ ರೀತಿಯಲ್ಲಿ ನಡೆಯುವುದಾದರೆ ಅದು ಮೃಗದ ಮುದ್ರೆಯ ಒಂದು ಸಂಕೇತವನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಅರಿತುಕೊಳ್ಳಬಹುದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಮೃಗದ ಮುದ್ರೆ ಅಥವಾ ದೇವರ ಮುದ್ರೆ, ದೇವರ ಮುದ್ರೆ ಎಂದರೆ ಒಂದು ಗುರುತು, ಅಧಿಕಾರ ಶಕ್ತಿಯನ್ನು ತೋರಿಸ್ತಕ್ಕಂಥದ್ದಾಗಿದೆ, ಒಂದು ಚಿಹ್ನೆ. ಅದು ಆಳುವವರು ಯಾರು, ಅವರ ಅಧಿಕಾರ ಏನು, ಅವರ ಕಾನೂನೇನು ಎಂಬುದನ್ನ ಅವರು ಮುದ್ರೆಯನ್ನಾಗಿ ಕೊಡ್ತಕ್ಕಂಥವರಾಗಿದ್ದಾರೆ. ಆ ಒಂದು ಮುದ್ರೆಯಲ್ಲಿ ಏನೆಲ್ಲ ಇರತಕ್ಕಂಥದ್ದಾಗಿದೆ ಅಂದರೆ, ಸಾಮಾನ್ಯವಾಗಿ ಈ ಲೋಕದಲ್ಲಿ ಯಾವುದಾದ್ರೂ ಒಬ್ಬ ಅಧಿಕಾರಿ, ಯಾವುದಾದ್ರೂ ಒಬ್ಬ ರಾಜ, ಒಂದು ರಾಜ್ಯದ ಪ್ರಧಾನಮಂತ್ರಿಯೋ, ಒಂದು ರಾಜ್ಯದ ಅಧ್ಯಕ್ಷರೋ ಒಂದು ಮುದ್ರೆಯನ್ನ ಇಟ್ಟುಕೊಂಡಿರ್ತಕ್ಕಂಥವರಾಗಿದ್ದಾರೆ. ಆ ಮುದ್ರೆಯಲ್ಲಿ ಏನಿರ್ತಕ್ಕಂಥದ್ದಾಗಿದೆ ಅಂತಂದ್ರೆ, ಆ ಮುದ್ರೆಯಲ್ಲಿ ಮೂರು ವಿಚಾರಗಳು ಇರ್ತಕ್ಕಂಥದ್ದಾಗಿದೆ. ಆ ಮೂರು ವಿಚಾರಗಳು ಏನೆಂದರೆ, ಅಧಿಕಾರ ಮತ್ತು ಅಧಿಕಾರದ ಸ್ಥಾನದ ಹೆಸರು ಮತ್ತು ಭೂವ್ಯಾಪ್ತಿ. ಅಧಿಕಾರ ಅಂತಂದ್ರೆ ಅವರ ಹೆಸರು, ಅವರ ಹೆಸರು ಏನೆಂಬುದನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಅವರ ಹೆಸರು ಈ ರೀತಿಯಾಗಿ, ಅವರ ಅಧಿಕಾರ, ಅವರು ಒಂದು ವೇಳೆ ಪ್ರಧಾನಮಂತ್ರಿ ಆಗಿರಬಹುದು, ಅಧ್ಯಕ್ಷರಾಗಿರಬಹುದು, ಅವರ ಅಧಿಕಾರದ ಸ್ಥಾನವನ್ನ ಆ ಒಂದು ಮುದ್ರೆಯಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ಒಂದು ಅಧ್ಯಕ್ಷರು, ಆ ಒಂದು ಪ್ರಧಾನಮಂತ್ರಿ, ಆ ಒಂದು ರಾಜ ಯಾವ ಒಂದು ಭೂವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥವನಾಗಿದ್ದಾನೆ? ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಅಂದರೆ ಅದು ಭಾರತ ದೇಶಕ್ಕೆ, ಅಮೆರಿಕದ ಅಧ್ಯಕ್ಷರು ಅಂದರೆ ಅವರು ಬರೀ ಅಮೆರಿಕಾಗೆ ಮಾತ್ರ ಅಧ್ಯಕ್ಷರಾಗಿರ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಲ್ಲಿ ಅವರ ಭೂವ್ಯಾಪ್ತಿಯನ್ನು ತೋರಿಸ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ದೇವರ ಈ ಮೂರು ಅಂಶಗಳು ಇರ್ತಕ್ಕಂತಹ ಮುದ್ರೆ ಯಾವುದು, ಅದು ಎಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ಅದು ಬೇರೆ ಎಲ್ಲೂ ಸಹ ಇಲ್ಲ, ಅದು ದೇವರ ಆಜ್ಞೆಯಲ್ಲಿ, ನಾಲ್ಕನೇ ಆಜ್ಞೆಯ ಸಬ್ಬತ್ ಆಜ್ಞೆಯಲ್ಲಿ ನಾವು ನೋಡಬಹುದಾಗಿದೆ. ಈ ಮೂರು ವಿಚಾರಗಳನ್ನ ಅಲ್ಲಿ ನಾವು ನೋಡಬಹುದಾಗಿದೆ. ಮೊದಲನೇದಾಗಿ ಹೆಸರು, ಹೆಸರೇನೆಂದರೆ ನಿನ್ನ ದೇವರಾದ ಯೆಹೋವನು ಎಂಬುದಾಗಿ. ಅಧಿಕಾರದ ಸ್ಥಾನ ಏನೆಂದರೆ ಸೃಷ್ಟಿಕರ್ತ, ಭೂವ್ಯಾಪ್ತಿ, ಭೂಮಿ ಆಕಾಶಗಳ ಸೃಷ್ಟಿಕರ್ತ ನಾನು, ಈ ಭೂಲೋಕಕ್ಕೆ ಒಡೆಯನು ಎಂಬಂತಹ ಮೂರು ಅಂಶಗಳನ್ನ ನಾವು ದೇವರ ವಾಕ್ಯದಲ್ಲಿ ಗಮನಿಸಬಹುದಾಗಿದೆ. ಅಷ್ಟು ಮಾತ್ರ ಅಲ್ಲೇ ನಾವು ನೋಡುವುದಾದರೆ ಯೆಜ್ಕೇಲನ ಪುಸ್ತಕದಲ್ಲಿಯೂ ಸಹ ನಾವು ನೋಡುವಂತವರಾಗಿದ್ದೇವೆ. ಅಲ್ಲೂ ಸಹ ಪ್ರವಾದಿಯಾದ ಯೆಜ್ಕೇಲನು ಈ ರೀತಿಯಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಯೆಜ್ಕೇಲನ ಪುಸ್ತಕ 20ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ, ನನ್ನ ಸಬ್ಬತ್ತುಗಳನ್ನ ಪರಿಶುದ್ಧ ಮಾಡಿರಿ, ನಾನೇ ನಿಮ್ಮ ದೇವರಾದಂಥ ಕರ್ತನು ಎಂದು, ಅವು ನಿಮಗೂ ನನಗೂ ನೀವು ತಿಳಿಯುವ ಹಾಗೆ ಗುರುತುಗಳಾಗಿವೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾವುದು ದೇವರಿಗೂ ನಮಗೂ ಗುರುತಾಗಿರ್ತಕ್ಕಂಥದ್ದು? ದೇವರ ಗುರುತು ಏನು ಆಗಿದರೆ ಸಬ್ಬತ್ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಮತ್ತೊಂದು ವಾಕ್ಯ, ಅದೇ ಯೆಜ್ಕೇಲನ ಪ್ರವಾದನ ಗ್ರಂಥ 20ನೇ ಅಧ್ಯಾಯ 12ನೇ ವಚನವನ್ನು ಓದಬೇಕಾದರೆ, ಇದಲ್ಲದೆ ಅವರನ್ನ ಪರಿಶುದ್ಧ ಮಾಡುವ ಕರ್ತನು ನಾನೇ ಎಂದು ಅವರು ತಿಳಿಯುವ ಹಾಗೆ ನನಗೂ ಅವರಿಗೂ ಗುರುತಾಗಿರುವುದಕ್ಕೆ ನನ್ನ ಸಬ್ಬತ್ ದಿನವನ್ನ ನಾನು ಅವರಿಗೆ ಕೊಟ್ಟೆನು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸತಕ್ಕಂಥದ್ದಾಗಿದೆ. ದೇವರ ಮುದ್ರೆ ಏನೆಂದರೆ ಅದು ಸಬ್ಬತ್ ಎಂಬುದಾಗಿ. ಆದರೆ ಮೃಗದ ಮುದ್ರೆ ಇದಕ್ಕೆ ವ್ಯತಿರಿಕ್ತವಾಗಿದೆ. ಮೃಗದ ಮುದ್ರೆ ಅಂದರೆ ಏನು ಅಂದರೆ, ನಾವು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ಉಲ್ಲೇಖವಾಗಿರುವ ಆ ಮೃಗ ಏನನ್ನು ಸೂಚಿಸತಕ್ಕಂಥದ್ದಾಗಿದೆ ಅಂತಂದರೆ ಪೋಪ್ನ ಅಧಿಕಾರವೆಂದು ಈಗಾಗಲೇ ನಾವು ಆ ಒಂದು ವಿಚಾರದ ಬಗ್ಗೆ ಕಲಿತಿದ್ದೇವೆ. ಮೃಗದ ಗುರುತು, ಆದ್ದರಿಂದ ಒಂದು ಕಣ್ಣಿಗೆ ಎದ್ದು ಕಾಣುವ ಪೋಪ್ನ ಅಧಿಕಾರ ಗುರುತೇ ಆಗಿರಬೇಕೆಂದು ದೇವರ ಮುದ್ರೆಗೆ ವಿರುದ್ಧವಾದಂತಹ ಬಹಳ ಜನರಿಂದ ಅಂಗೀಕಾರ ಕೊಂಡಂತಹ ಪೋಪ್ನ ನಕಲಿ ಆಗಿರಬೇಕು, ಪೋಪ್ನ ಅಧಿಕಾರದ ಗುರುತೆ ಎಂದು ಪತ್ತೆ ಹಚ್ಚುವುದರಲ್ಲಿ ಇನ್ನು ಯಾವ ಸಂದೇಹವೂ ಉಳಿದಿಲ್ಲ. ಪ್ರಿಯ ಕೇಳುಗರೆ, ಸತ್ಯವೇದ ಶನಿವಾರ ಸಬ್ಬತ್ತಿಗೆ ಪ್ರತಿಸ್ಪರ್ಧಿಯಾಗಿ ಸ್ಥಾಪಿಸಲ್ಪಟ್ಟಂತಹ ಭಾನುವಾರ ಮೃಗದ ಗುರುತು ಆಗಿರಬೇಕು ಎಂಬುದರ ಎಲ್ಲಾ ಲಕ್ಷಣಗಳನ್ನ ನಾವು ನೋಡಬಹುದಾಗಿದೆ. ಹೌದು ಪ್ರಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ದೇವರ ಮುದ್ರೆಗೆ ವಿರುದ್ಧವಾಗಿರತಕ್ಕಂತಹ ಒಂದು ವಿಚಾರ ಯಾವುದೆಂದರೆ, ಭಾನುವಾರ ಮೊದಲನೇ ದಿನ ಪೋಪ್ ಅವರು ಅಧಿಕೃತವಾಗಿ ಇದು ನಮ್ಮ ಗುರುತು ಎಂಬುದಾಗಿ ಹೆಮ್ಮೆಯಿಂದ ಹೇಳಿಕೊಂಡಿರತಕ್ಕಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಪೋಪ್ನ ಸಭೆಯು ಭಾನುವಾರನ ಧಾರ್ಮಿಕ ಅಧಿಕಾರದ ಗುರುತು ಎಂದು ಘನತೆಗೆ ತೆಗೆದುಕೊಂಡು ಬಂದಿರತಕ್ಕಂಥ ವಿಚಾರಗಳನ್ನ ನಾವು ನೋಡಬಹುದಾಗಿದೆ. ಹೌದು ಪ್ರಿಯ ಕೇಳುಗರೆ, ಕೆಲವೊಂದು ಪ್ರಶ್ನೆಗಳನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಪ್ರಶ್ನೆ ಏನೆಂದರೆ, ಸಭೆಗೆ ಹಬ್ಬಗಳು ಮತ್ತು ಪವಿತ್ರ ದಿನಗಳ ಮೇಲೆ ಅಧಿಕಾರ ಚಲಾಯಿಸುವ ಶಕ್ತಿ ಉಂಟು ಎಂದು ಹೇಗೆ ಹೇಳುವಿರಿ ಎಂಬುದಾಗಿ ಪ್ರಶ್ನೆಯನ್ನು ಕೇಳ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ಉತ್ತರವಾಗಿ, ಸಬ್ಬತ್ ದಿನವನ್ನ ಹಬ್ಬಾರಕ್ಕೆ ಬದಲಾಯಿಸಿದ ನಡವಳಿಕೆಯಿಂದ ಅದನ್ನ ಪ್ರೊಟೆಸ್ಟೆಂಟರುಗಳು ಒಪ್ಪಿಕೊಂಡು ಆಚರಿಸುವುದರ ಮೂಲಕವಾಗಿ ಹಾಗೂ ರೋಮನ್ ಕ್ಯಾಥೋಲಿಕ್ ನೇಮಿಸಿದ ಹಬ್ಬ ಹರಿದಿನಗಳನ್ನ ಪ್ರೊಟೆಸ್ಟೆಂಟರುಗಳು ವಿರೋಧಿಸಿದರು, ಭಾನುವಾರ ಆಚರಣೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬರುತ್ತಿದ್ದಾರೆ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಇನ್ನೂ ಸಹ ಮುಂದೆ ಹೋಗಿ ನಾವು ನೋಡುವುದಾದರೆ ಅವರೇ ಹೇಳಿಕೊಂಡಿದ್ದಾರೆ, ನಾವು ನಮ್ಮ ಒಂದು ಸಭೆಯ ಅಧಿಕಾರದಿಂದ ಶನಿವಾರದ ಸಬ್ಬತ್ತನ್ನ ಭಾನುವಾರಕ್ಕೆ ಬದಲಾಯಿಸಿದ್ದೇವೆ ಎಂಬುದಾಗಿ. ಪ್ರಿಯ ಕೇಳುಗರೆ, ನಿಮ್ಮ ಜೊತೆ ನಾನು ಒಂದು ಸ್ಪರ್ಧೆಯನ್ನ ಇಡತಕ್ಕಂಥವನಾಗಿದ್ದೇನೆ, ಚಾಲೆಂಜ್ ಅನ್ನ ಮಾಡಿ ಹೇಳ್ತಕ್ಕಂಥವನಾಗಿದ್ದೇನೆ. ಪ್ರಿಯರೇ, ಒಂದು ವೇಳೆ ಇಡೀ ಸತ್ಯವೇದದಲ್ಲಿ ಭಾನುವಾರದ ಪವಿತ್ರತೆ ಬಗ್ಗೆ ಯಾವುದಾದರೂ ಒಂದು ವಾಕ್ಯ ಇದ್ದರೆ ನಿಮಗೆ ನಾನು $100 ಕೊಡ್ತಕ್ಕಂಥವನಾಗಿದ್ದೇನೆ. ಎಲ್ಲಿಯೂ ಸಹ ಸತ್ಯವೇದದಲ್ಲಿ ಇಲ್ಲ. ಪ್ರಿಯ ಕೇಳುಗರೆ, ಶನಿವಾರ ಸಬ್ಬತ್ತಿನ ಅದು 7ನೇ ದಿನ ಪರಿಶುದ್ಧವಾದಂತ ದಿನ ಎಂಬುದಾಗಿ ಹೇಳಿದೆ. ಆದರೆ ಇವರು ತಮ್ಮ ಅಧಿಕಾರದಿಂದ ಅದನ್ನ ಬದಲಾಯಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದು ಹೇಗೆ ಸಾಧ್ಯ? ಪ್ರಿಯರೇ, ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಹೆಸರನ್ನ ಫೋರ್ಜರಿ ಮಾಡಿ ನಕಲು ಮಾಡಿಕೊಂಡ ಅಪರಾಧಕ್ಕೆ ಸಮಾನವಾದಂತ ಕಾರ್ಯವಾಗಿದೆ. ಪ್ರಿಯರೇ, ನಮ್ಮ ಭಾರತ ದೇಶದ ಒಂದು ಧ್ವಜವನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಅದು ಸಹ ಹತ್ತಿ ಬಟ್ಟೆಯಿಂದಲೇ ಮಾಡಿರತಕ್ಕಂಥದ್ದು. ನಾವು ಹಾಕಿಕೊಳ್ತಕ್ಕಂಥ ಬಟ್ಟು ಸಹ ಹತ್ತಿ ಬಟ್ಟೆಯಲ್ಲೇ ಮಾಡಿರ್ತಕ್ಕಂಥದ್ದು. ಹಾಗಂತ ಹೇಳಿ ಅದಕ್ಕೆ ಅಪಮಾನ ಮಾಡಲಿಕ್ಕೆ ಸಾಧ್ಯವಾ? ಅಲ್ಲ. ಪ್ರಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಸಬ್ಬತ್ ದಿನ ಅದು ಪರಿಶುದ್ಧವಾದಂತಹ ದಿನ, ಅದು ದೇವರ ಮುದ್ರೆಯಾಗಿದೆ. ಭಾನುವಾರ ಅದು ಮೃಗದ ಗುರುತು ಆಗಿದೆ. ಹಾಗಾಗಿ ಈ ಕೊನೆಯ ಕಾಲದಲ್ಲಿ ಬರ್ತಕ್ಕಂತ ಒಂದು ದೊಡ್ಡ ಹೋರಾಟ, ಆ ಹೋರಾಟ ಏನೆಂದರೆ, ಯಾವ ದಿನವನ್ನ ನೀವು ಆರಾಧಿಸ್ತಕ್ಕಂಥವರಾಗಿದ್ದೀರಾ, ಯಾರ ಮುದ್ರೆಯನ್ನ ನೀವು ಹಿಂಬಾಲಿಸ್ತಕ್ಕಂಥವರಾಗಿದ್ದೀರಾ. ದೇವರ ಮುದ್ರೆ ಅದು 7ನೇ ದಿನ ಶನಿವಾರವಾಗಿದೆ, ಸಬ್ಬತ್ತಿನವಾಗಿದೆ. ಆದರೆ ಈ ಮೃಗದ ಮುದ್ರೆ ಅದಕ್ಕೆ ವಿರುದ್ಧವಾಗಿರತಕ್ಕಂತಹ ಒಂದು ಮುದ್ರೆ ಅದೇನೆಂದರೆ, ಅದು ಭಾನುವಾರ ಮೊದಲನೇ ದಿನ ಅವರು ಸ್ವಂತ ಒಂದು ಅಧಿಕಾರದಿಂದ ಅದನ್ನ ಬದಲಾಯಿಸಿರ್ತಕ್ಕಂಥದ್ದನ್ನ ಅವರೇ ಒಪ್ಪಿಕೊಂಡಿರತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಭಾನುವಾರವು ಕ್ರಿಸ್ತನಿಂದ ಕೊಡಲ್ಪಟ್ಟ ಆಜ್ಞೆಯಲ್ಲಿ, ಅಂದರೆ ತನ್ನ ಸ್ವಂತ ಅಧಿಕಾರದಿಂದ ಕ್ಯಾಥೋಲಿಕ್ ಸಭೆಯು ಬದಲಾಯಿಸಿದ್ದು, ಅದರಿಂದ ಖಂಡಿತವಾಗಿಯೂ ಕೊನೆಯ ಮರೀಚಿಕೆಯು ನಾಶವಾಯಿತು ಮತ್ತು ಸಂಪ್ರದಾಯ ಪುರಾತನತನಕ್ಕೆ, ಅಂದರೆ ಇದು ತಲಾತಲಾಂತರಕ್ಕೂ ಚೈತನ್ಯವನ್ನ ತರುವಂತದಾಗಿದೆ ಎಂಬುದಾಗಿ ಅದೇ ಕ್ಯಾಥೋಲಿಕ್ ಸಭೆ ತಿಳಿಸೋಣ ನಾವು ನೋಡುವಂತವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರು ಕೊನೆಯ ಕಾಲದಲ್ಲಿ ನಮ್ಮನ್ನ ಕರೀತಕ್ಕಂಥವರಾಗಿದ್ದಾರೆ. ನನ್ನ ಮಗಳೇ, ನನ್ನ ಮಗನೇ, ಸಬ್ಬತ್ತಿನವನ್ನ 4ನೇ ದಿನ ಈ ಲೋಕ ಮರೆತಿರ್ತಕ್ಕಂಥ ದಿನ, ಆ ದಿನದಲ್ಲಿ ಬಂದು ನೀನು ಆರಾಧಿಸು ಎಂಬುದಾಗಿ ದೇವರು ಕರೀತಕ್ಕಂಥವರಾಗಿದ್ದಾರೆ. ಆದರೆ ಯಾರೆಲ್ಲ ಇದನ್ನ ಅರಿಯದೆ ಮೃಗದ ಮುದ್ರೆಯನ್ನ ಹಿಂಬಾಲಿಸುವಂತವರಾಗಿದ್ದಾರೋ ಅವರ ಮೇಲೆ ದೇವರು ಹೇಳ್ತಕ್ಕಂಥನಾಗಿದ್ದೇನೆ, ನಾನು ಉಪದ್ರವವನ್ನು ತರ್ತಕ್ಕಂಥನಾಗಿದ್ದೇನೆ, ದೇವರ ಕೋಪಾಗ್ನಿಯು ಅವರ ಮೇಲೆ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ. ದೇವರು ಎಂದಿಗೂ ಸಹ ಬದಲಾಗುವುದಿಲ್ಲ. ಪ್ರಿಯ ಕೇಳುಗರೆ, ಇಬ್ರಿಯದವರಿಗೆ ಬರೆದ ಪುಸ್ತಕ 13ನೇ ಅಧ್ಯಾಯ 8ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ, ಯೇಸು ಸ್ವಾಮಿ ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆ ಇರತಕ್ಕಂಥನಾಗಿದ್ದಾನೆ ಎಂಬುದಾಗಿ. ಆದಿಯಿಂದಲೂ ಸಬ್ಬತ್ತಿನ ಇದೆ ಪ್ರಿಯರೇ, ಅದು ಎಂದಿಗೂ ಸಹ ಬದಲಾಗುವುದಿಲ್ಲ. ಪರಲೋಕದಲ್ಲೂ ಸಹ ನಾವು ಆಚರಿಸತಕ್ಕಂಥವರಾಗಿದ್ದೇವೆ. ಹಾಗಾಗಿ ದೇವರು ಕರೀತಕ್ಕಂಥನಾಗಿದ್ದಾನೆ. ಆ ಮೃಗದ ಮುದ್ರೆ ಅಂತಕ್ಕಂಥ ಭಾನುವಾರದ ತಪ್ಪಾದಂತಹ ಆಚರಣೆಯನ್ನ ಬಿಟ್ಟು 4ನೇ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದುಕೊಳ್ಳಿರಿ, ಅದು ನನ್ನ ಗುಣವನ್ನ ಪ್ರತಿಬಿಂಬಿಸತಕ್ಕಂಥದ್ದಾಗಿದೆ ಎಂಬುದಾಗಿ. ಈ ದಿನದಲ್ಲಿ ಹೌದು, ನಾನು ದೇವರ ಮುದ್ರೆಯನ್ನು ಹೊಂದಿಕೊಳ್ಳಬೇಕು. ಆ ದೇವರ ಮುದ್ರೆ 4ನೇ ಆಜ್ಞೆ ಸಬ್ಬತ್ತಿನದಲ್ಲಿ ಇದೆ ಎಂಬುದಾಗಿ ನಿರ್ಧರಿಸುವುದಾದರೆ ನನ್ನ ಸಂಗಡ ನೀವು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಹೌದು ದೇವ, ನೀನು ಮೃಗದ ಮುದ್ರೆ ಎಂದರೇನು ಮತ್ತು ದೇವರ ಮುದ್ರೆ ಎಂದರೇನು ಎಂಬುದರ ನಡುವಿನ ವ್ಯತ್ಯಾಸವನ್ನು ನಮಗೆ ತೋರಿಸಿಕೊಟ್ಟಿದ್ದೀಯ ಸ್ವಾಮಿ. ಹೌದು ದೇವ, ಮೃಗದ ಮುದ್ರೆ ಅದು ಭಾನುವಾರವಾಗಿದೆ, ಆದರೆ ದೇವರ ಮುದ್ರೆ ಅದು ಸಬ್ಬತ್ತಿನ ಶನಿವಾರವಾಗಿದೆ ಎಂಬುದಾಗಿ ನಾವರಿತುಕೊಂಡೆವು ಸ್ವಾಮಿ. ಹೌದು ದೇವ, ಇನ್ನು ಮುಂದಿನ ದಿನಗಳಲ್ಲಿ ಹೌದು ನಾ ಸಬ್ಬತ್ತಿನವನ್ನು ಕೈಗೊಂಡು ನಡೆಯಬೇಕು, ಅದು ದೇವರ ಮುದ್ರೆ ಆಗಿದೆ ಎಂಬುದಾಗಿ ನಿರ್ಧರಿಸತಕ್ಕಂಥ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಅವರನ್ನು ಬದಲಾಯಿಸಿ ನೀನು ಅವರನ್ನು ಪರಲೋಕ ರಾಜ್ಯದ ಮಾರ್ಗಕ್ಕೆ ಸರಿಯಾಗಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಮ್ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು, ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು, ನನ್ನ ಹತ್ತಿರವಿರು.